ಅಧ್ಯಾಯ 16. ಕಾಳಿಯ ದಮನ. ಯಮುನಾ ನದಿಯ ನೀರನ್ನು ಕರಿಸರ್ಪ ಕಾಳಿಯನು ವಿಷಮಯ ಮಾಡುತ್ತಿದ್ದಾನೆ ಎಂದು ಕೃಷ್ಣನಿಗೆ ತಿಳಿದಾಗ ಕಾಳಿಯನ ವಿರುದ್ಧ ಕ್ರಮ ಕೈಗೊಂಡು ಅವನು ಯಮುನಾ ನದಿಯನ್ನು ಬಿಟ್ಟು ಬೇರೆಡೆಗೆ ಹೋಗುವಂತೆ ಬಲಪ್ರಯೋಗ ಮಾಡಿದನು. ಹೀಗೆ ನೀರು ಮತ್ತೆ ಶುದ್ಧವಾಯಿತು. ಶುಕಮುನಿಗಳು ಈ ಕಥೆಯನ್ನು ಹೇಳುತ್ತಿದ್ದಾಗ ಕೃಷ್ಣನ ಬಾಲಲೀಲೆಗಳ ವಿಷಯ ಇನ್ನೂ ಕೇಳಬೇಕೆಂದು ಪರೀಕ್ಷಿತ್ ಮಹಾರಾಜನಿಗೆ ಕೌತುಕವಾಯಿತು. ಆ ನೀರಿನಲ್ಲಿ ಬಹುವರ್ಷಗಳಿಂದ ವಾಸವಾಗಿದ್ದ ಕಾಳಿಯನಿಗೆ ಕೃಷ್ಣನು ಹೇಗೆ ಶಿಕ್ಷೆ ಮಾಡಿದ ಎಂದು ಶುಕಮುನಿಯವರನ್ನು ಕೇಳಿದ. ಪರೀಕ್ಷಿತ್ ಮಹಾರಾಜನಿಗೆ ಕೃಷ್ಣನ ದಿವ್ಯ ಲೀಲೆಗಳನ್ನು ಕೇಳಬೇಕೆಂಬ ಆಸೆ ಹೆಚ್ಚುತ್ತ ಹೋಯಿತು. ತುಂಬ ಆಸಕ್ತಿಯಿಂದ ಪ್ರಶ್ನೆಯನ್ನು ಕೇಳಿದನು. ಶುಕಮುನಿಯವರು ಹೀಗೆ ಕಥೆಯನ್ನು ಹೇಳಿದರು. ಯಮುನಾ ನದಿಯೊಳಗೆ ದೊಡ್ಡ ಸರೋವರವಿತ್ತು. ಅದರಲ್ಲಿ ಕಾಳಿಯನೆಂಬ ಕರಿಸರ್ಪವು ವಾಸ ಮಾಡುತ್ತಿದ್ದ. ಅವನ ವಿಷದಿಂದ ಇಡೀ ಪ್ರದೇಶವು ಎಷ್ಟು ಕಲ್ಮಶವಾಯಿತೆಂದರೆ ದಿನದಲ್ಲಿ 24 ಗಂಟೆಯೂ ವಿಷವಾಯುವು ಹೊರಹೊಮ್ಮುತ್ತಿತ್ತು. ಆ ಸ್ಥಳದ ಮೇಲೆ ಪಕ್ಷಿಯು ಹಾರಿಹೋದರೆ ಕೂಡಲೇ ಅದು ನೀರಿನಲ್ಲಿ ಬಿದ್ದು ಸಾಯುತ್ತಿತ್ತು. ಯಮುನಾ ನದಿಯ ವಾಯುವಿನ ವಿಷದಿಂದಾಗಿ ನದಿಯ ತೀರದಲ್ಲಿದ್ದ ಹುಲ್ಲು ಮತ್ತು ಮರಗಳು ಒಣಗಿ ಹೋಗಿದ್ದವು. ಆ ಘಟ ಸರ್ಪದ ವಿಷದ ಪರಿಣಾಮವನ್ನು ಶ್ರೀಕೃಷ್ಣನು ಕಂಡನು. ವೃಂದಾವನದ ಮುಂದೆ ಹರಿಯುತ್ತಿದ್ದ ಇಡೀ ನದಿಯು ಮಾರಕವಾಗಿ ಬಿಟ್ಟಿತು. ಪ್ರಪಂಚದಲ್ಲಿ ಇರಲು ಯೋಗ್ಯವಲ್ಲದ ಎಲ್ಲ ಪ್ರಾಣಿಗಳನ್ನು ಕೊಲ್ಲಲು ಅವತರಿಸಿದ ಕೃಷ್ಣನು ಕೂಡಲೇ ಯಮುನಾ ನದಿಯ ತೀರದಲ್ಲಿದ್ದ ಒಂದು ಕದಂಬ ವೃಕ್ಷವನ್ನು ಹತ್ತಿದನು. ಕದಂಬವು ಒಂದು ಗುಂಡಾದ ಹಳದಿಯ ಹೂವು. ಇದನ್ನು ಸಾಮಾನ್ಯವಾಗಿ ವೃಂದಾವನದ ಪ್ರದೇಶದಲ್ಲಿ ಮಾತ್ರ ಕಾಣಬಹುದು. ಮರದ ಮೇಲಕ್ಕೆ ಹತ್ತಿ ಹೋಗಿ ಕೃಷ್ಣನು ಸೊಂಟದ ಪಟ್ಟಿಯ ಬಟ್ಟೆಯನ್ನು ಬಿಗಿಮಾಡಿಕೊಂಡನು. ಒಬ್ಬ ಜಟ್ಟಿಯಂತೆ ಕೈಗಳನ್ನು ಆಡಿಸುತ್ತಾ ವಿಷಮಯ ಸರೋವರದ ಮಧ್ಯಕ್ಕೆ ಹಾರಿದನು. ಕೃಷ್ಣನು ಏರಿದ ಕದಂಬ ವೃಕ್ಷವೊಂದೇ ಅಲ್ಲಿ ಸಾಯದೆ ಉಳಿದಿದ್ದ ಮರ. ಕೃಷ್ಣನ ಪಾದದ ಸ್ಪರ್ಶದಿಂದ ಮರಕ್ಕೆ ಮತ್ತೆ ಜೀವ ಬಂದಿತು ಎಂದು ಕೆಲವರು ವ್ಯಾಖ್ಯಾನಕಾರರು ಹೇಳುತ್ತಾರೆ. ಇನ್ನು ಕೆಲವು ಪುರಾಣಗಳಲ್ಲಿ ಕೃಷ್ಣನ ನಿರಂತರ ವಾಹನವಾದ ಗರುಡನಿಗೆ ಮುಂದೆ ಕೃಷ್ಣನು ಹೀಗೆ ಮಾಡುತ್ತಾನೆ ಎಂದು ತಿಳಿದಿತ್ತು. ಆದುದರಿಂದ ಅದನ್ನು ಉಳಿಸಲು ಅದಕ್ಕೆ ಸ್ವಲ್ಪ ಅಮೃತವನ್ನು ಎರೆದಿದ್ದನು ಎಂದು ಹೇಳಿದೆ. ಶ್ರೀಕೃಷ್ಣನು ನೀರಿನೊಳಗೆ ಧುಮುಕಿದಾಗ ಬಹುದೊಡ್ಡ ವಸ್ತುವು ಅದರಲ್ಲಿ ಬಿದ್ದಂತೆ ನೀರು ದಡದ ಮೇಲೆ ಉಕ್ಕಿ ಹರಿಯಿತು. ಕೃಷ್ಣನೇ ಎಲ್ಲ ಬಲದ ಆಶ್ರಯನಾದದ್ದರಿಂದ ಅವನ ಶಕ್ತಿಯ ಈ ಪ್ರದರ್ಶನವು ಅಸಾಧಾರಣವೇನೂ ಅಲ್ಲ. ಕೃಷ್ಣನು ದೊಡ್ಡ ಬಲಶಾಲಿ ಆನೆಯಂತೆ ಈಜಾಡುತ್ತಿದ್ದಾಗ ಬಹುದೊಡ್ಡ ಶಬ್ದವಾಯಿತು. ಇದು ಘಟಸರ್ಪ ಕಾಳಿಯನಿಗೆ ಕೇಳಿಸಿತು. ಈ ಅಲ್ಲೋಲ ಕಲ್ಲೋಲವನ್ನು ತಡೆದುಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ. ಇದು ತನ್ನ ಮನೆಯ ಮೇಲೆ ಆದ ಆಕ್ರಮಣ ಎಂದು ಅವನಿಗೆ ಅರ್ಥವಾಯಿತು. ಕೂಡಲೇ ಅವನು ಕೃಷ್ಣನ ಮುಂದೆ ಬಂದನು. ಕೃಷ್ಣನು ನೋಡಬೇಕಾದಂತಹ ವ್ಯಕ್ತಿಯೇ ಎಂದು ಕಾಳಿಯನಿಗೆ ಅನ್ನಿಸಿತು. ಅವನ ದೇಹವು ಸುಂದರವಾಗಿತ್ತು, ಸೂಕ್ಷ್ಮವಾಗಿತ್ತು. ಅವನ ಬಣ್ಣವು ಮೋಡದ ಬಣ್ಣವಾಗಿತ್ತು. ಅವನ ಪಾದಗಳು ಕಮಲದಂತಿದ್ದವು. ಶ್ರೀವತ್ಸ ಆಭರಣಗಳು ಮತ್ತು ಪೀತಾಂಬರದಿಂದ ಅವನು ಅಲಂಕೃತನಾಗಿದ್ದ. ಅವನ ಮುಖವು ಸುಂದರವಾಗಿತ್ತು. ಅವನು ನಸು ನಗುತ್ತಿದ್ದ ಮತ್ತು ಯಮುನಾ ನದಿಯಲ್ಲಿ ಅಸಾಧಾರಣ ಬಲದಿಂದ ಆಟವಾಡುತ್ತಿದ್ದ. ಆದರೆ ಕೃಷ್ಣನು ಇಷ್ಟು ಸುಂದರನಾಗಿದ್ದರೂ ಕಾಳಿಯನ ಹೃದಯದಲ್ಲಿ ಬಹು ರೋಷವಿದ್ದಿತು. ಕೃಷ್ಣನ ಮೈಯ ಸುತ್ತ ಸುತ್ತಿಕೊಂಡನು. ನಂಬಲಾಗದ ರೀತಿಯಲ್ಲಿ ಸರ್ಪವು ಕೃಷ್ಣನ ಮೈಯನ್ನು ಸುತ್ತುಗಟ್ಟಿದ್ದನ್ನು ನೋಡಿ ಗೋಪಬಾಲಕರು ಮತ್ತು ವೃಂದಾವನ ನಿವಾಸಿಗಳು ಭಯದಿಂದ ಸ್ತಂಭೀಭೂತರಾದರು. ಅವರು ತಮ್ಮ ಪ್ರಾಣ, ಆಸ್ತಿ, ಪ್ರೀತಿ, ಕೆಲಸ ಕಾರ್ಯಗಳು ಎಲ್ಲವನ್ನೂ ಕೃಷ್ಣನಿಗೆ ಸಮರ್ಪಿಸಿದ್ದರು. ಕೃಷ್ಣನನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಅವರಿಗೆ ಭಯವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ನೆಲದ ಮೇಲೆ ಬಿದ್ದು ಬಿಟ್ಟರು. ಹಸುಗಳು, ಗೂಳಿಗಳು ಮತ್ತು ಸಣ್ಣ ಕರುಗಳು ದುಃಖವನ್ನು ತಡೆಯಲಾರದೆ ಹೋದವು. ಅವು ಬಹು ಆತಂಕದಿಂದ ಅವನ ಕಡೆಗೆ ನೋಡಲು ಪ್ರಾರಂಭಿಸಿದವು. ತಮ್ಮ ಪ್ರೀತಿಯ ಕೃಷ್ಣನಿಗೆ ನೆರವಾಗಲಾರದೆ ಅವು ಯಾತನೆಯಿಂದ ದಡದ ಮೇಲೆ ಹಿಂಗಾಲುಗಳ ಮೇಲೆ ನಿಂತವು. ಯಮುನಾ ನದಿಯ ತೀರದ ಮೇಲೆ ಇದೆಲ್ಲ ನಡೆಯುತ್ತಿದ್ದಾಗ ದುಶ್ಯಕುನಗಳಾದವು. ಭೂಮಿಯು ನಡುಗಿತು. ಆಕಾಶದಿಂದ ಧೂಮಕೇತುಗಳು ಉದುರಿದವು ಮತ್ತು ಮನುಷ್ಯರ ಶರೀರಗಳು ಕಂಪಿಸಿದವು. ಇವೆಲ್ಲವೂ ತತ್ಕ್ಷಣದ ಬಹುದೊಡ್ಡ ವಿಪತ್ತಿನ ಚಿಹ್ನೆಗಳು. ಈ ಅಪಶಕುನಗಳನ್ನು ನೋಡಿ ನಂದ ಮಹಾರಾಜನು ಇತರ ಗೋಪಾಲಕರು ಭಯದಿಂದ ತತ್ತರಿಸಿದರು. ಕೃಷ್ಣನು ಅವನ ಅಣ್ಣ ಬಲರಾಮನಿಲ್ಲದೆ ಒಬ್ಬನೇ ಹಸುಗಳನ್ನು ಮೇಯಿಸಲು ಹೋಗಿದ್ದ ಎಂದು ಅವರಿಗೆ ಗೊತ್ತಾಯಿತು. ಈ ಸುದ್ದಿಯನ್ನು ಕೇಳುತ್ತಲೇ ನಂದ, ಯಶೋದೆ ಮತ್ತು ಗೋಪಾಲಕರಿಗೆ ಇನ್ನೂ ಆತಂಕವಾಯಿತು. ಅವರಿಗೆ ಕೃಷ್ಣನಿಗಿಂತ ಪ್ರಿಯವಾದದ್ದು ಏನೂ ಇರಲಿಲ್ಲ. ತಮ್ಮ ಪ್ರಾಣ, ಆಸ್ತಿ, ಪ್ರೀತಿ, ಮನಸ್ಸು ಮತ್ತು ಚಟುವಟಿಕೆಗಳೆಲ್ಲವನ್ನೂ ಕೃಷ್ಣನಿಗೆ ಅರ್ಪಿಸಿದ್ದರು. ಕೃಷ್ಣನಲ್ಲಿ ಅವರಿಗಿದ್ದ ಅಸಾಧಾರಣ ಪ್ರೀತಿಯಿಂದ ಮತ್ತು ಕೃಷ್ಣನ ಸಾಮರ್ಥ್ಯವನ್ನು ತಿಳಿಯದೆ ಅವರು ದುಃಖ ಮತ್ತು ಆತಂಕಗಳಿಂದ ದಿಕ್ಕುಗೆಟ್ಟರು. ಅವರಿಗೆ ಕೃಷ್ಣನಲ್ಲಿ ಅಗಾಧ ಪ್ರೀತಿ ಇದ್ದುದರಿಂದ ಅವರು ನಿಶ್ಚಯವಾಗಿಯೂ ಇಂದು ಕೃಷ್ಣನು ಸೋಲುತ್ತಾನೆ ಎಂದು ಯೋಚಿಸಿದರು. ವೃಂದಾವನದ ಎಲ್ಲ ನಿವಾಸಿಗಳು ಕೃಷ್ಣನನ್ನು ನೋಡಲು ಹಳ್ಳಿಯಿಂದ ಹೊರಕ್ಕೆ ಬಂದರು. ಮಕ್ಕಳು, ತರುಣರು, ವೃದ್ಧರು, ಹೆಂಗಸರು, ಗಂಡಸರು, ಪ್ರಾಣಿಗಳು ಮತ್ತು ಎಲ್ಲ ಜೀವಿಗಳು ಅವರಲ್ಲಿ ಸೇರಿದ್ದರು. ತಮಗೆ ಕೃಷ್ಣನೊಬ್ಬನೇ ಆಧಾರ ಎಂದು ಅವರಿಗೆ ತಿಳಿದಿತ್ತು. ಇದೆಲ್ಲ ಆಗುತ್ತಿದ್ದಾಗ ಎಲ್ಲ ಜ್ಞಾನದ ಪ್ರಭುವಾದ ಬಲರಾಮನು ಸುಮ್ಮನೆ ಮುಗುಳು ನಗೆ ನಗುತ್ತಾ ಅಲ್ಲಿ ನಿಂತಿದ್ದನು. ತನ್ನ ತಮ್ಮನ ಬಲ ಎಷ್ಟೆಂದು ಅವನಿಗೆ ತಿಳಿದಿತ್ತು. ಭೌತಿಕ ಜಗತ್ತಿನ ಒಂದು ಸಾಮಾನ್ಯ ಸರ್ಪದೊಡನೆ ಕೃಷ್ಣನು ಹೋರಾಡುತ್ತಿದ್ದಾಗ ಆತಂಕಕ್ಕೆ ಕಾರಣವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದುದರಿಂದ ಇತರರ ಚಿಂತೆಯಲ್ಲಿ ಅವನು ಭಾಗವಹಿಸಲಿಲ್ಲ. ಆದರೆ ವೃಂದಾವನದ ಎಲ್ಲ ನಿವಾಸಿಗಳು ಆತಂಕಗೊಂಡು ಭೂಮಿಯ ಮೇಲೆ ಕೃಷ್ಣನ ಹೆಜ್ಜೆಯ ಗುರುತುಗಳನ್ನು ಅನುಸರಿಸಿ ಕೃಷ್ಣನನ್ನು ಹುಡುಕಿಕೊಂಡು ಯಮುನಾ ತೀರಕ್ಕೆ ಹೋದರು. ಧ್ವಜ, ಧನಸ್ಸು ಮತ್ತು ಶಂಖಗಳ ಗುರುತುಗಳಿದ್ದ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ವೃಂದಾವನ ನಿವಾಸಿಗಳು ನದೀ ತೀರಕ್ಕೆ ಬಂದರು ಮತ್ತು ಕರಿಸರ್ಪದ ಹಿಡಿತಕ್ಕೆ ಸಿಕ್ಕಿದ್ದ ಕೃಷ್ಣನನ್ನು ನೋಡಿ ಗೋವುಗಳು, ಹುಡುಗರು ಅಳುತ್ತಿದ್ದುದನ್ನು ಕಂಡರು. ಅವರ ದುಃಖವು ಇನ್ನೂ ಹೆಚ್ಚಿತು. ಅವರ ದುಃಖವನ್ನು ನೋಡಿ ಬಲರಾಮನು ನಸುನಗುತ್ತಿದ್ದಾಗ ವ್ರಜಭೂಮಿಯ ನಿವಾಸಿಗಳು ಕೃಷ್ಣನಿಗೆ ಅಂತ್ಯ ಬಂದಿತೆಂದು ದುಃಖ ಸಾಗರದಲ್ಲಿ ಮುಳುಗಿದರು. ವೃಂದಾವನದ ನಿವಾಸಿಗಳಿಗೆ ಕೃಷ್ಣನ ವಿಷಯ ಹೆಚ್ಚು ತಿಳಿಯದಿದ್ದರೂ ಅವನಲ್ಲಿ ಅವರ ಪ್ರೀತಿಗೆ ಎಣೆ ಇರಲಿಲ್ಲ. ಕೃಷ್ಣನು ಕರಿಯ ಸರ್ಪದ ಹಿಡಿತಕ್ಕೆ ಯಮುನಾ ನದಿಯಲ್ಲಿ ಸಿಲುಕಿದ್ದ ಮತ್ತು ಎಲ್ಲ ಹುಡುಗರು ಮತ್ತು ಗೋವುಗಳು ಅಳುತ್ತಿದ್ದರು ಎನ್ನುವುದನ್ನು ಕಂಡು ಅವರು ಕೃಷ್ಣನ ಸ್ನೇಹ, ಅವನ ಮಂದಸ್ಮಿತ ಮುಖ, ಅವನ ಮಧುರ ಮಾತುಗಳು ಮತ್ತು ಅವನು ತಮ್ಮೊಡನೆ ನಡೆದುಕೊಳ್ಳುತ್ತಿದ್ದ ರೀತಿ ಎಲ್ಲವನ್ನೂ ಸ್ಮರಿಸಿಕೊಂಡರು. ಈ ಎಲ್ಲವನ್ನೂ ನೆನೆದು ಹಾಗೂ ಕೃಷ್ಣನು ಈಗ ಕಾಳಿಯನ ಕ್ರೂರ ಮುಷ್ಠಿಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆಂದು ಭಾವಿಸಿದ ಅವರಿಗೆ ಮೂರು ಲೋಕಗಳು ಬರಿದಾದಂತೆ ಕಂಡವು. ಕೃಷ್ಣನಿಲ್ಲದೆ ಮೂರು ಜಗತ್ತುಗಳು ಅವರಿಗೆ ಶೂನ್ಯವಾಗಿ ಕಂಡವು ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಇದು ಕೃಷ್ಣ ಪ್ರಜ್ಞೆಯ ಅತ್ಯಂತ ಉನ್ನತ ಘಟ್ಟ. ವೃಂದಾವನದ ನಿವಾಸಿಗಳಿಗೆಲ್ಲ ಕೃಷ್ಣನೆಂದರೆ ಮಹದಾನಂದ ಮತ್ತು ಪ್ರೀತಿ. ತಾಯಿ ಯಶೋದೆಯು ಅಲ್ಲಿಗೆ ಬಂದಾಗ ತಾನೇ ಯಮುನಾ ನದಿಯನ್ನು ಪ್ರವೇಶಿಸಲು ಬಯಸಿದಳು. ಅವಳನ್ನು ತಡೆದಾಗ ಮೂರ್ಛೆ ಹೋದಳು. ಅಷ್ಟೇ ದುಃಖಿತರಾಗಿದ್ದ ಇತರ ಸ್ನೇಹಿತರು ಧಾರಾಕಾರವಾದ ಮಳೆಯಂತೆ ಅಥವಾ ನದಿಯ ಅಲೆಗಳಂತೆ ಕಣ್ಣೀರನ್ನು ಸುರಿಸುತ್ತಿದ್ದರು. ಆದರೆ ತಾಯಿ ಯಶೋದೆಗೆ ಪ್ರಜ್ಞೆ ಬರುವಂತೆ ಮಾಡಲು ಅವರು ಶ್ರೀಕೃಷ್ಣನ ದಿವ್ಯ ಬಾಲಲೀಲೆಗಳನ್ನು ಕುರಿತು ಗಟ್ಟಿಯಾಗಿ ಮಾತನಾಡಲು ಪ್ರಾರಂಭಿಸಿದರು. ತಾಯಿ ಯಶೋದೆಯ ಪ್ರಜ್ಞೆಯೆಲ್ಲ ಕೃಷ್ಣನ ಮುಖದಲ್ಲಿ ಕೇಂದ್ರೀಕೃತವಾಗಿತ್ತು. ಆದ್ದರಿಂದ ಅವಳು ಸತ್ತು ಹೋದವರಂತೆ ನಿಶ್ಚಲವಾಗಿ ಬಿದ್ದಿದ್ದಳು. ತಮ್ಮ ಪ್ರಾಣವೂ ಸೇರಿದಂತೆ ಎಲ್ಲವನ್ನೂ ಕೃಷ್ಣನಿಗೆ ಅರ್ಪಿಸಿದ್ದ ನಂದನು ಮತ್ತು ಇತರರು ಯಮುನಾ ನದಿಯ ನೀರನ್ನು ಪ್ರವೇಶಿಸಲು ಸಿದ್ಧರಾಗಿದ್ದರು.
ಆದರೆ ಅಪಾಯವಿಲ್ಲ ಎನ್ನುವುದನ್ನು ಚೆನ್ನಾಗಿ ತಿಳಿದಿದ್ದ ಬಲರಾಮನು ಅವರನ್ನು ತಡೆದನು. ಕಾಳಿಯನ ಸುರುಳಿಯಲ್ಲಿ ಸಿಕ್ಕಿಕೊಂಡ ಸಾಮಾನ್ಯ ಮಗುವಿನಂತೆ ಕೃಷ್ಣನು 2 ಗಂಟೆಗಳ ಕಾಲ ಇದ್ದನು. ಆದರೆ ತನ್ನ ತಾಯಿ ತಂದೆಯರು, ಗೋಪಿಯರು, ಹುಡುಗರು ಮತ್ತು ಗೋವುಗಳು, ಹೀಗೆ ಗೋಕುಲದ ಎಲ್ಲ ನಿವಾಸಿಗಳು ಇನ್ನೇನು ಸಾಯುವ ಸ್ಥಿತಿಯಲ್ಲಿದ್ದರು ಮತ್ತು ತತ್ಕ್ಷಣ ಎರಗಲಿದ್ದ ಸಾವಿನಿಂದ ತಪ್ಪಿಸಿಕೊಳ್ಳಲು ಅವಕಾಶವಿರಲಿಲ್ಲ ಎಂದು ಕಂಡು ಕೃಷ್ಣನು ಕೂಡಲೇ ತನ್ನನ್ನು ಬಿಡಿಸಿಕೊಂಡನು. ಅವನು ತನ್ನ ದೇಹವನ್ನು ಹಿಗ್ಗಿಸಿಕೊಂಡ. ಅವನನ್ನು ತನ್ನ ಹಿಡಿತದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸಿದಾಗ ಕಾಳಿಯನಿಗೆ ತುಂಬ ಸೆಳೆತವಾಯಿತು. ಈ ಸೆಳೆತದಿಂದ ಅವನ ಹಿಡಿತವು ಸಡಿಲವಾಯಿತು. ದೇವಪುರುಷನಾದ ಕೃಷ್ಣನನ್ನು ತನ್ನ ಹಿಡಿತದಿಂದ ಸಡಿಲಗೊಳಿಸದೆ ಅವನಿಗೆ ಬೇರೆ ದಾರಿ ಉಳಿಯಲಿಲ್ಲ. ಕಾಳಿಯನಿಗೆ ರೋಷ ಉಕ್ಕಿತು. ಅವನ ಬೃಹದಾಕಾರದ ಹೆಡೆಗಳು ಹಿಗ್ಗಿದವು. ತನ್ನ ಹೊಳ್ಳೆಗಳಿಂದ ವಿಷವಾಯುವನ್ನು ಹೊರಹೊಮ್ಮಿಸಿದ. ಅವನ ಕಣ್ಣುಗಳು ಬೆಂಕಿಯಂತೆ ಪ್ರಜ್ವಲಿಸಿದವು ಮತ್ತು ಅವನ ಬಾಯಿಯಿಂದ ಉರಿಯು ಹೊರಚಾಚಿತು. ಬೃಹತ್ ಸರ್ಪವು ಕೃಷ್ಣನನ್ನೇ ನೋಡುತ್ತಾ ಸ್ವಲ್ಪ ಹೊತ್ತು ಸುಮ್ಮನಿದ್ದನು. ಕವಲೊಡೆದ ತನ್ನ ನಾಲಿಗೆಗಳನ್ನು ಸವರಿಕೊಳ್ಳುತ್ತಾ ಕಾಳಿಯನು 2 ಹೆಡೆಗಳಿಂದ ಕೃಷ್ಣನನ್ನು ನೋಡಿದನು. ಅವನ ನೋಟದಲ್ಲಿ ವಿಷ ತುಂಬಿತ್ತು. ಗರುಡನು ಸರ್ಪದ ಮೇಲೆ ಎರಗುವಂತೆ ಕೂಡಲೇ ಕೃಷ್ಣನು ಕಾಳಿಯನ ಮೇಲೆ ಎರಗಿದನು. ಹೀಗೆ ಧಾಳಿಗೆ ಸಿಕ್ಕ ಕಾಳಿಯನು ಅವನನ್ನು ಕಚ್ಚಲು ಒಂದು ಅವಕಾಶಕ್ಕಾಗಿ ಹವಣಿಸುತ್ತಿದ್ದ. ಆದರೆ ಕೃಷ್ಣನು ಅವನ ಸುತ್ತ ಸುತ್ತಿದ. ಕೃಷ್ಣ ಮತ್ತು ಕಾಳಿಯರು ವೃತ್ತದಲ್ಲಿ ಸುತ್ತುತ್ತಿದ್ದಾಗ ಕ್ರಮೇಣ ಸರ್ಪಕ್ಕೆ ಆಯಾಸವಾಯಿತು. ಕಾಳಿಯನ ಶಕ್ತಿಯು ಕ್ರಮೇಣ ಬಹುಮಟ್ಟಿಗೆ ಕುಂದಿದಂತೆ ಕಂಡಿತು. ಕೂಡಲೇ ಕೃಷ್ಣನು ಅವನ ಹೆಡೆಗಳನ್ನು ಕೆಳಕ್ಕೆ ಒತ್ತಿ ತಾನು ಅವುಗಳ ಮೇಲಕ್ಕೆ ಹಾರಿದನು. ಸರ್ಪದ ಹೆಡೆಗಳಲ್ಲಿನ ಆಭರಣಗಳಲ್ಲಿನ ಕಾಂತಿಯಿಂದ ಪ್ರಭುವಿನ ಚರಣ ಕಮಲಗಳಿಗೆ ಕೆಂಪು ರಂಗು ಬಂದಿತು. ನೃತ್ಯದಂತಹ ಎಲ್ಲ ಕಲೆಗಳ ಮೂಲ ಕಲಾವಿದನಾದ ಪ್ರಭುವು ಸರ್ಪದ ಹೆಡೆಗಳು ಇತ್ತಲಿಂದ ಅತ್ತ, ಅತ್ತಲಿಂದ ಇತ್ತ ಚಲಿಸುತ್ತಿದ್ದರೂ ಅವುಗಳ ಮೇಲೆ ನರ್ತನ ಮಾಡಲು ಪ್ರಾರಂಭಿಸಿದ. ಇದನ್ನು ಕಂಡು ಮೇಲಿನ ಲೋಕಗಳ ನಿವಾಸಿಗಳು ಪುಷ್ಪವೃಷ್ಟಿ ಮಾಡಿದರು, ನಗಾರಿಗಳನ್ನು ಬಾರಿಸಿದರು, ಬಗೆ ಬಗೆಯ ಕೊಳಲುಗಳನ್ನು ನುಡಿಸಿದರು ಮತ್ತು ವಿಧ ವಿಧವಾದ ಪ್ರಾರ್ಥನೆಗಳನ್ನು ಹಾಡುಗಳನ್ನೂ ಹಾಡಿದರು. ಹೀಗೆ ಗಂಧರ್ವರು, ಸಿದ್ಧರು, ದೇವತೆಗಳು, ಸ್ವರ್ಗದ ಎಲ್ಲ ನಿವಾಸಿಗಳು ತುಂಬ ಆನಂದಪಟ್ಟರು. ಕೃಷ್ಣನು ಹೀಗೆ ಅವನ ಹೆಡೆಗಳ ಮೇಲೆ ನರ್ತನ ಮಾಡುತ್ತಿದ್ದಾಗ ಕಾಳಿಯನು ತನ್ನ ಇತರ ಹೆಡೆಗಳಿಂದ ಅವನನ್ನು ಕೆಳಕ್ಕೆ ತಳ್ಳಲು ಪ್ರಯತ್ನಿಸಿದ. ಕಾಳಿಯನಿಗೆ 100 ಹೆಡೆಗಳಿದ್ದವು. ಆದರೆ ಕೃಷ್ಣನು ಅವುಗಳನ್ನೆಲ್ಲ ಮಣಿಸಿದ. ತನ್ನ ಚರಣ ಕಮಲಗಳಿಂದ ಕಾಳಿಯನನ್ನು ಒತ್ತಲಾರಂಭಿಸಿದ. ಸರ್ಪಕ್ಕೆ ಇದನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕ್ರಮೇಣ ಕಾಳಿಯನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಹೆಣಗಬೇಕಾಯಿತು. ಅವನು ಎಲ್ಲ ಬಗೆಯ ಹೊಲಸನ್ನು ವಾಂತಿ ಮಾಡಿದನು ಮತ್ತು ಉರಿಯನ್ನು ಉಗುಳಿದನು. ಅವನ ಒಳಗಿನಿಂದ ವಿಷಪೂರಿತ ವಸ್ತುಗಳು ಹೊರಕ್ಕೆ ಬಂದಂತೆ ಕಾಳಿಯನ ಪಾಪದ ಹೊರೆ ಕಡಿಮೆಯಾಯಿತು. ಬಹುರೋಷದಿಂದ ಅವನು ಪ್ರಾಣಕ್ಕಾಗಿ ಹೋರಾಡುತ್ತಾ ಪ್ರಭುವನ್ನು ಕೊಲ್ಲಲು 1 ಹೆಡೆಯನ್ನು ಎತ್ತಿದನು. ಪ್ರಭುವು ಕೂಡಲೇ ಅದನ್ನು ಒದ್ದು ಮತ್ತು ಅದರ ಮೇಲೆ ಕುಣಿದು ಆ ಹೆಡೆಯನ್ನು ವಶಪಡಿಸಿಕೊಂಡು ಅದನ್ನು ಮಣಿಸಿದನು. ದೇವೋತ್ತಮ ಪರಮ ಪುರುಷನಾದ ವಿಷ್ಣುವಿಗೆ ಅರ್ಚನೆಯಾಗುತ್ತಿರುವಂತೆ ತೋರಿತು. ಸರ್ಪದ ಬಾಯಿಯಿಂದ ಬಂದ ವಿಷಗಳು ಪುಷ್ಪ ಕಾಣಿಕೆಗಳಾಗಿ ಕಂಡವು. ಆಗ ಕಾಳಿಯನು ವಿಷದ ಬದಲು ರಕ್ತವನ್ನು ವಾಂತಿ ಮಾಡಲು ಪ್ರಾರಂಭಿಸಿದ. ಅವನು ಸಂಪೂರ್ಣವಾಗಿ ದಣಿದು ಹೋದ. ಪ್ರಭುವಿನ ಒದೆತಗಳಿಂದ ಅವನ ದೇಹವು ಮುರಿದು ಹೋಗುವಂತೆ ಕಂಡಿತು. ಆದರೆ ಕಡೆಗೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಲಾರಂಭಿಸಿದ. ಅವನಿಗೆ ಶರಣಾಗತನಾಗಲು ಪ್ರಾರಂಭಿಸಿದ. ಕೃಷ್ಣನು ಪರಮಪ್ರಭು ಎಂದು ಅವನಿಗೆ ಅರ್ಥವಾಯಿತು. ಸರ್ಪದ ಹೆಂಡತಿಯರಿಗೆ ನಾಗಪತ್ನಿಯರು ಎಂದು ಹೆಸರು. ತನ್ನಲ್ಲಿ ಇಡೀ ವಿಶ್ವವನ್ನೇ ಅಡಗಿಸಿರುವ ಪ್ರಭುವಿನ ಕಾಲಿನ ಪೆಟ್ಟುಗಳಿಂದ ತಮ್ಮ ಪತಿಯು ಸೋಲುತ್ತಿದ್ದಾನೆ ಎಂದು ಅವರು ಕಂಡರು. ಅವರ ಆತುರದಲ್ಲಿ ಅವರ ಉಡುಪು, ಕೇಶ ಮತ್ತು ಆಭರಣಗಳೆಲ್ಲ ಅಸ್ತವ್ಯಸ್ತವಾಗಿದ್ದರೂ ಪ್ರಭುವನ್ನು ಪೂಜಿಸಲು ಅಣಿಯಾದರು. ಅವರು ಪರಮಪ್ರಭುವಿಗೆ ಶರಣಾಗಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ತಮ್ಮ ಮಕ್ಕಳನ್ನು ಪ್ರಭುವಿನ ಮುಂದೆ ನಿಲ್ಲಿಸಿ ಯಮುನಾ ನದಿಯ ತೀರದಲ್ಲಿ ಕೆಳಕ್ಕೆ ಬಿದ್ದು ಪ್ರಭುವಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿದರು. ಕೃಷ್ಣನು ಶರಣಾಗತ ರಕ್ಷಕನೆಂದು ಅವರಿಗೆ ತಿಳಿದಿತ್ತು. ತಮ್ಮ ಪ್ರಾರ್ಥನೆಗಳಿಂದ ಪ್ರಭುವನ್ನು ಸಂತೋಷಗೊಳಿಸಿ ತಮ್ಮ ಪತಿಯನ್ನು ಬಿಡಿಸಲು ಅವರು ಬಯಸಿದರು. ನಾಗಪತ್ನಿಯರು ಹೀಗೆ ಪ್ರಾರ್ಥನೆ ಮಾಡಿದರು. ಪ್ರಿಯ ಪ್ರಭುವೆ, ನೀನು ಎಲ್ಲರ ವಿಷಯದಲ್ಲಿ ನಿಷ್ಪಕ್ಷಪಾತಿ. ಮಕ್ಕಳು, ಸ್ನೇಹಿತರು ಅಥವಾ ಶತ್ರುಗಳು ಎಂದು ನೀನು ಭೇದ ಮಾಡುವುದಿಲ್ಲ. ಆದುದರಿಂದ ನೀನು ದಯೆಯಿಟ್ಟು ಕಾಳಿಯನಿಗೆ ನೀಡಿದ ಶಿಕ್ಷೆಯು ಸಂಪೂರ್ಣವಾಗಿ ಯೋಗ್ಯವಾದದ್ದು. ಜಗತ್ತಿನಲ್ಲಿ ಕ್ಷೋಭೆಗೊಳಿಸುವ ಎಲ್ಲರನ್ನೂ ನಾಶ ಮಾಡಲೆಂದೇ ನೀನು ಜಗತ್ತಿಗೆ ಇಳಿದು ಬಂದಿದ್ದೀಯೇ. ನೀನು ಪರಿಪೂರ್ಣ ಸತ್ಯನಾದದ್ದರಿಂದ ನಿನ್ನ ಕೃಪೆ ಮತ್ತು ಶಿಕ್ಷೆಗಳಲ್ಲಿ ವ್ಯತ್ಯಾಸವಿಲ್ಲ. ಆದುದರಿಂದ ಕಾಳಿಯನಿಗೆ ನೀನು ಶಿಕ್ಷೆ ವಿಧಿಸಿದಂತೆ ಕಂಡರೂ ಅದೂ ಒಂದು ವರ ಎಂದು ನಾವು ಭಾವಿಸುತ್ತೇವೆ. ನೀನು ಯಾರನ್ನಾದರೂ ಶಿಕ್ಷಿಸಿದಾಗ ಅವನ ಪಾಪಕರ್ಮಗಳ ಫಲಗಳೆಲ್ಲ ತೊಡೆದು ಹೋಗುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆದುದರಿಂದ ನೀನು ಶಿಕ್ಷೆಯನ್ನು ವಿಧಿಸಿದ್ದು ದೊಡ್ಡ ಅನುಗ್ರಹ ಎಂದು ಭಾವಿಸುತ್ತೇವೆ. ಸರ್ಪದ ದೇಹದಲ್ಲಿ ಕಾಣಿಸಿಕೊಳ್ಳುವ ಜೀವಕ್ಕೆ ಆಗಲೇ ಪಾಪಗಳ ಹೊರಲಾರದ ಹೊರೆ ಇದೆ ಎನ್ನುವುದು ಸ್ಪಷ್ಟ. ಇಲ್ಲದಿದ್ದರೆ ಆ ಜೀವಿಗೆ ಸರ್ಪದ ದೇಹವೇಕೆ ಬರುತ್ತದೆ? ಕಾಳಿಯನು ಸರ್ಪದೇಹವನ್ನು ಹೊಂದಿದ್ದುದರಿಂದ ಮಾಡಿದ ಕೃತ್ಯಗಳ ಪಾಪ ಫಲಗಳೆಲ್ಲ ನೀನು ಅವನ ಹೆಡೆಯ ಮೇಲೆ ನರ್ತನ ಮಾಡಿದ್ದರಿಂದ ಕಡಿಮೆಯಾಗಿವೆ. ಆದುದರಿಂದ ನೀನು ಬಹುಕೋಪಗೊಂಡು ಈ ರೀತಿಯಾಗಿ ಅವನಿಗೆ ಶಿಕ್ಷೆಯನ್ನು ನೀಡಿದ್ದು ಬಹುಶುಭಕರ ಎಂದೇ ನಾವು ಭಾವಿಸುತ್ತೇವೆ. ಈ ಸರ್ಪವು ತನ್ನ ಹಿಂದಿನ ಜನ್ಮಗಳಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ದಿರಬೇಕು. ಅವನಲ್ಲಿ ನಿನಗೆ ಎಷ್ಟು ಸಂತೋಷವಾಗಿದೆ ಎನ್ನುವುದನ್ನು ನೋಡಿ ನಮಗೆ ಆಶ್ಚರ್ಯವಾಗಿದೆ. ಅವನು ಎಲ್ಲ ಬಗೆಯ ಪ್ರಾಯಶ್ಚಿತ್ತಗಳನ್ನೂ ತಪಸ್ಸುಗಳನ್ನೂ ಮಾಡಿದ್ದರಿಂದ ಎಲ್ಲರಿಗೂ ಸಂತೋಷವಾಗಿದ್ದಿರಬೇಕು. ಅವನು ಎಲ್ಲ ಜೀವಿಗಳಿಗೆ ಸಕಲ ಕಲ್ಯಾಣವಾಗುವ ಕೆಲಸಗಳನ್ನು ಮಾಡಿದ್ದಿರಬೇಕು.
ತನ್ನ ಹಿಂದಿನ ಜನ್ಮಗಳಲ್ಲಿ ಭಕ್ತಿಪೂರ್ವಕ ಸೇವೆಯಿಂದ ಪುಣ್ಯ ಕಾರ್ಯಗಳನ್ನು ಮಾಡದಿರುವವನಿಗೆ ಕೃಷ್ಣನ ಸಂಪರ್ಕವಾಗುವುದಿಲ್ಲ ಎನ್ನುವುದನ್ನು ನಾಗಪತ್ನಿಯರ ಮಾತುಗಳು ದೃಢಪಡಿಸುತ್ತವೆ. ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಉಪದೇಶಿಸುವಂತೆ ಮನುಷ್ಯನು ನಮ್ರತೆಯಿಂದ ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತನ ಮಾಡಬೇಕು. ತಾನು ಬೀದಿಯಲ್ಲಿ ಬಿದ್ದ ಒಣಹುಲ್ಲಿಗಿಂತ ಕೀಳು ಎಂದು ಭಾವಿಸಬೇಕು ಮತ್ತು ತಾನು ಯಾವ ಗೌರವವನ್ನೂ ನಿರೀಕ್ಷಿಸದೆ ಇತರರಿಗೆ ಎಲ್ಲ ಬಗೆಯ ಗೌರವಗಳನ್ನು ಸಲ್ಲಿಸಬೇಕು. ಹೀಗೆ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸಬೇಕು. ಕಾಳೀಯನ ಮಹಾಪಾಪದ ಕೃತ್ಯಗಳಿಂದ ಅವನಿಗೆ ಸರ್ಪದ ದೇಹ ಉಂಟಾಗಿದ್ದರೂ ಪ್ರಭುವಿನ ಚರಣ ಕಮಲಗಳು ಅವನ ಹೆಡೆಗಳನ್ನು ತುಳಿಯುವ ಮಟ್ಟಿಗೆ ಕಾಳಿಯನಿಗೆ ಕೃಷ್ಣನ ಸಂಪರ್ಕವಾಯಿತೆಂದು ನಾಗಪತ್ನಿಯರಿಗೆ ಅಚ್ಚರಿಯಾಯಿತು. ನಿಶ್ಚಯವಾಗಿಯೂ ಇದು ಸಾಧಾರಣವಾದ ಪುಣ್ಯ ಕಾರ್ಯಗಳ ಪರಿಣಾಮವಲ್ಲ. ಪರಸ್ಪರ ವಿರುದ್ಧವಾದ ಈ ಸಂಗತಿಗಳಿಂದ ಆಶ್ಚರ್ಯವಾಯಿತು. ಅವರು ತಮ್ಮ ಪ್ರಾರ್ಥನೆಯನ್ನು ಹೀಗೆ ಮುಂದುವರಿಸಿದರು. ಪ್ರಿಯ ಪ್ರಭುವೇ, ಅವನ ತಲೆಯ ಮೇಲೆ ನಿನ್ನ ಚರಣ ಕಮಲಗಳ ಧೂಳಿಯು ಬೀಳುವಷ್ಟು ಅವನು ಭಾಗ್ಯವಂತ ಎಂದು ಕಂಡು ನಮಗೆ ಆಶ್ಚರ್ಯವಾಗಿದೆ. ಮಹಾಸಂತರು ಇದಕ್ಕಾಗಿ ಹಂಬಲಿಸುತ್ತಾರೆ. ನಿನ್ನ ಚರಣ ಕಮಲಗಳ ಧೂಳಿಯ ಭಾಗ್ಯವನ್ನು ಪಡೆಯಲು ಸಿರಿದೇವಿಯು ಕಠಿಣ ತಪಸ್ಸನ್ನು ಮಾಡಿದಳು. ಹಾಗಿರುವಾಗ ಕಾಳಿಯನು ಈ ಧೂಳನ್ನು ತನ್ನ ತಲೆಯ ಮೇಲೆ ಹೇಗೆ ಧರಿಸಿದ? ನಿನ್ನ ಚರಣಕಮಲಗಳ ಧೂಳಿನ ಭಾಗ್ಯವನ್ನು ಪಡೆದವರು ವಿಶ್ವದಲ್ಲಿ ಅತ್ಯಂತ ಉನ್ನತ ಸ್ಥಾನವಾದ ಬ್ರಹ್ಮನ ಸ್ಥಾನಕ್ಕೂ ಆಸೆ ಪಡುವುದಿಲ್ಲ. ಸ್ವರ್ಗಲೋಕಗಳ ಸಿಂಹಾಸನಕ್ಕೂ ಅಥವಾ ಈ ಲೋಕದ ಸಿಂಹಾಸನಕ್ಕೂ ಆಸೆ ಪಡುವುದಿಲ್ಲ ಎಂದು ಬಲ್ಲವರಿಂದ ಕೇಳಿದ್ದೇವೆ. ಭೂಮಿಯಾಚೆ ಇರುವ ಸಿದ್ಧಲೋಕಗಳಂತಹ ಲೋಕಗಳ ಅರಸರಾಗಲು ಅವರು ಬಯಸುವುದಿಲ್ಲ. ಯೋಗಾಭ್ಯಾಸದಿಂದ ಬರುವ ನಿಗೂಢ ಶಕ್ತಿಗಳನ್ನು ಅವರು ಅಪೇಕ್ಷಿಸುವುದಿಲ್ಲ. ನಿನ್ನಲ್ಲಿ ಲೀನವಾಗಿ ಮುಕ್ತಿಯನ್ನು ಪಡೆಯಲು ಪರಿಶುದ್ಧ ಭಕ್ತರು ಆಶಿಸುವುದಿಲ್ಲ. ಭೌತಿಕ ಪ್ರಕೃತಿಯ ಕೀಳುಗುಣಗಳಲ್ಲಿ ಈ ಸರ್ಪಜೀವನವು ಸಾಗುತ್ತದೆ. ಆದುದರಿಂದ ಸರ್ಪಕ್ಕೆ ರೋಷ ಉಂಟು. ಕಾಳಿಯನಿಗೆ ಇಂತಹ ಸರ್ಪಜನ್ಮ ಬಂದಿದೆ. ಆದರೂ ಈ ಸರ್ಪರಾಜನು ಅತ್ಯಂತ ವಿರಳವಾದ ಸಾಧನೆಯನ್ನು ಕೈಗೂಡಿಸಿಕೊಂಡಿದ್ದಾನೆ. ಈ ವಿಶ್ವದಲ್ಲಿ ಅಲೆದಾಡುತ್ತಾ ಬಗೆ ಬಗೆಯ ಜನ್ಮಗಳನ್ನು ಪಡೆಯುವ ಜೀವಿಗಳು ಅತ್ಯಂತ ಶ್ರೇಷ್ಠ ವರಗಳನ್ನು ನಿನ್ನ ಕೃಪೆಯಿಂದ ಮಾತ್ರ ಪಡೆಯಬಲ್ಲರು. ಜೀವಿಗಳು ವಿವಿಧ ಜೀವ ವರ್ಗಗಳಲ್ಲಿ ಜನಿಸುತ್ತಾ ವಿಶ್ವದಲ್ಲಿ ಅಲೆದಾಡುತ್ತಾರೆ. ಆದರೆ ಕೃಷ್ಣನ ಮತ್ತು ಗುರುವಿನ ಕೃಪೆಯಿಂದ ಅವರು ಭಕ್ತಿಪೂರ್ವಕ ಸೇವೆಯ ಬೀಜವನ್ನು ಪಡೆಯಬಲ್ಲರು. ಇದರಿಂದ ಅವರ ಮುಕ್ತಿ ಮಾರ್ಗವು ನಿರಾತಂಕವಾಗುತ್ತದೆ ಎಂದು ಚೈತನ್ಯ ಚರಿತಾಮೃತದಲ್ಲಿ ದೃಢಪಡಿಸಿದೆ. ನಾಗಪತ್ನಿಯರು ಮುಂದುವರಿಸಿ ಹೀಗೆ ಹೇಳಿದರು, ಪ್ರಿಯಪ್ರಭುವೇ, ನಮ್ಮ ಭಕ್ತಿಪೂರ್ವಕ ಪ್ರಣಾಮಗಳನ್ನು ನಿನಗೆ ಸಲ್ಲಿಸುತ್ತೇವೆ. ನೀನು ಪರಮ ಪುರುಷನು, ಪರಮಾತ್ಮನಾಗಿ ನೀನು ಪ್ರತಿಯೊಂದು ಜೀವಿಯಲ್ಲಿಯೂ ಇದ್ದೀಯೇ. ನೀನು ಬ್ರಹ್ಮಾಂಡವನ್ನು ಮೀರಿದವನಾದರೂ ಎಲ್ಲವೂ ನಿನ್ನಲ್ಲಿಯೇ ಇವೆ. ನೀನು ದಣಿವನ್ನೇ ಅರಿಯದ ನಿರಂತರ ಕಾಲದ ಸಾಕಾರ ಮೂರ್ತಿ. ಕಾಲದ ಶಕ್ತಿಯೆಲ್ಲ ನಿನ್ನಲ್ಲಿ ಇದೆ. ಆದುದರಿಂದ ನೀನು ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳ ಮತ್ತು ತಿಂಗಳು, ದಿನ, ಗಂಟೆ ಮತ್ತು ಕ್ಷಣಗಳ ರೂಪದಲ್ಲಿರುವ ಸಮಸ್ತ ಕಾಲದ ದಾರ್ಶನಿಕನು ಮತ್ತು ಸಾಕಾರ ಸ್ವರೂಪನು. ಎಂದರೆ ಪ್ರಭುವೇ, ಪ್ರತಿ ಕ್ಷಣದಲ್ಲಿ, ಪ್ರತಿ ಗಂಟೆಯಲ್ಲಿ, ಪ್ರತಿ ದಿನದಲ್ಲಿ, ಪ್ರತಿ ವರ್ಷಗಳಲ್ಲಿ, ಭೂತ, ವರ್ತಮಾನ, ಭವಿಷ್ಯತ್ತುಗಳಲ್ಲಿ ನಡೆಯುವ ಎಲ್ಲವನ್ನೂ ನೀನು ಸ್ಪಷ್ಟವಾಗಿ ಕಾಣಬಲ್ಲೆ. ನೀನೇ ವಿಶ್ವರೂಪನು. ಆದರೂ ನೀನು ವಿಶ್ವದಿಂದ ಬೇರೆಯಾಗಿದ್ದೀಯೇ? ಏಕಕಾಲದಲ್ಲಿ ನೀನು ವಿಶ್ವದೊಡನೆಯೇ ಒಂದಾಗಿದ್ದೀಯೇ ಮತ್ತು ಅದರಿಂದ ಬೇರೆಯಾಗಿದ್ದೀಯೇ? ಆದುದರಿಂದ ನಾವು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಮಾಡುತ್ತೇವೆ. ನೀನೇ ಇಡೀ ವಿಶ್ವ. ಆದರೆ ನೀನೇ ವಿಶ್ವದ ಸೃಷ್ಟಿಕರ್ತ. ನೀನು ಸಮಸ್ತ ವಿಶ್ವದ ಮೇಲ್ವಿಚಾರಕ, ಪಾಲಕ ಮತ್ತು ಅದರ ಮೂಲ ಕಾರಣನು. ನೀನು ನಿನ್ನ ತ್ರಿಗುಣ ಸಹಿತ ಅವತಾರಗಳಿಂದ, ಎಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಾಗಿ ಈ ವಿಶ್ವದಲ್ಲಿದ್ದರೂ ಈ ಭೌತಿಕ ಸೃಷ್ಟಿಯನ್ನು ಮೀರಿದ್ದೀಯೇ. ಜೀವಿಗಳ ಇಂದ್ರಿಯಗಳು, ಪ್ರಾಣಗಳು, ಮನಸ್ಸುಗಳು ಮತ್ತು ಬುದ್ಧಿಶಕ್ತಿಗಳು ಎಲ್ಲಕ್ಕೂ ಮತ್ತು ಎಲ್ಲ ಬಗೆಯ ಜೀವಿಗಳ ಹುಟ್ಟಿಗೂ ನೀನೇ ಕಾರಣನು. ನಿನ್ನ ಅಂತರಂಗ ಶಕ್ತಿಯಿಂದ ನಿನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ನಿನಗೆ ಎಲ್ಲೆಯಿಲ್ಲ. ನೀನು ಅಣುವಿನಲ್ಲಿ ಅಣು, ಎಲ್ಲ ಸೃಷ್ಟಿಯ ಕೇಂದ್ರ ಮತ್ತು ಎಲ್ಲವನ್ನು ಬಲ್ಲವನು. ಇಂತಹ ನಿನಗೆ ನಾವು ನಮಸ್ಕರಿಸುತ್ತೇವೆ. ವಿವಿಧ ಬಗೆಗಳ ತತ್ವಜ್ಞಾನದ ಊಹೆಗಳು ನಿನ್ನನ್ನು ತಲುಪಲು ಪ್ರಯತ್ನಿಸುತ್ತಿವೆ. ಎಲ್ಲ ತತ್ವಜ್ಞಾನದ ಪ್ರಯತ್ನಗಳ ಪರಮ ಗುರಿ ನೀನೇ. ಎಲ್ಲ ತತ್ವಜ್ಞಾನದ ವಿವಿಧ ರೀತಿಯ ಬೋಧನೆಗಳು ನಿನ್ನನ್ನೇ ವರ್ಣಿಸುತ್ತವೆ. ನೀನು ಎಲ್ಲ ಶಾಸ್ತ್ರದ ಮೂಲ, ಎಲ್ಲ ಜ್ಞಾನದ ಮೂಲ. ಆದುದರಿಂದ ನಿನಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನೀನು ಎಲ್ಲ ಸಾಕ್ಷ್ಯದ ಬೇರು. ನಮಗೆ ಪರಮ ಜ್ಞಾನವನ್ನು ಅನುಗ್ರಹಿಸಿಬಲ್ಲ ಪರಮ ಪುರುಷ ನೀನು. ಎಲ್ಲ ಬಯಕೆಗಳ ಕಾರಣನು ನೀನು ಮತ್ತು ಎಲ್ಲ ಬಗೆಗಳ ತೃಪ್ತಿಯ ಕಾರಣನೂ ನೀನೇ. ನೀನು ವೇದಗಳ ಸಾಕಾರ ಮೂರ್ತಿ. ಆದುದರಿಂದ ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ಪ್ರೀತಿಯ ಪ್ರಭುವೇ ಕೃಷ್ಣ, ನೀನೇ ದೇವೋತ್ತಮ ಪರಮ ಪುರುಷ. ವಸುದೇವನು ಶುದ್ಧ ಸತ್ವದ ಅಭಿವ್ಯಕ್ತಿ. ಪರಮಾನಂದ ಪಡುವ ನೀನು ಅವನ ಮಗನಾಗಿ ಜನ್ಮ ತಾಳಿದ್ದೀಯೇ. ಮನಸ್ಸು ಮತ್ತು ಬುದ್ಧಿಶಕ್ತಿಗಳ ಪರಮ ದೈವ ನೀನೇ. ಪ್ರದ್ಯುಮ್ನ ಮತ್ತು ಅನಿರುದ್ಧರೂ ನೀನೇ. ಎಲ್ಲ ವೈಷ್ಣವರ ಪ್ರಭು ನೀನೇ. ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತು ಪ್ರದ್ಯುಮ್ನರು ಚತುರ್ವ್ಯೂಹರಾಗಿ ನಿನ್ನ ವಿಸ್ತರಣೆ. ಈ ರೀತಿಯಲ್ಲಿ ನೀನು ಮನಸ್ಸು ಮತ್ತು ಬುದ್ಧಿಶಕ್ತಿಗಳ ಬೆಳವಣಿಗೆಗೆ ಕಾರಣನು. ನಿನ್ನ ಕಾರ್ಯಗಳಿಂದಲೇ ಜೀವಿಗಳು ವಿಸ್ಮರಣೆಗೆ ಒಳಗಾಗುತ್ತಾರೆ, ಇಲ್ಲವೇ ತಮ್ಮ ನಿಜವಾದ ಸ್ವರೂಪವನ್ನು ಕಂಡುಕೊಳ್ಳುತ್ತಾರೆ. ಭಗವದ್ಗೀತೆಯಲ್ಲಿ 15ನೆಯ ಅಧ್ಯಾಯದಲ್ಲಿ ಇದನ್ನು ದೃಢಪಡಿಸಿದೆ. ಪರಮಾತ್ಮನಾಗಿ ಪ್ರಭುವು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದಾನೆ. ಅವನ ಇರುವಿಕೆಯಿಂದಾಗಿ ಜೀವಿಯು ತನ್ನ ಸ್ವರೂಪವನ್ನು ಮರೆಯುತ್ತಾನೆ ಅಥವಾ ತನ್ನ ನಿಜವಾದ ಸ್ವರೂಪವನ್ನು ಸ್ಮರಿಸಿಕೊಳ್ಳುತ್ತಾನೆ. ನಮ್ಮ ಎಲ್ಲ ಕರ್ಮಗಳ ಸರ್ವಸಾಕ್ಷಿಯಾಗಿ ನೀನು ನಮ್ಮ ಹೃದಯಗಳಲ್ಲಿ ಇದ್ದೀಯೇ ಎನ್ನುವುದನ್ನು ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಬಲ್ಲೆವು. ಆದರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಸ್ವಲ್ಪ ಮಟ್ಟಿಗೆ ನಿನ್ನ ಇರುವಿಕೆಯನ್ನು ಗುರುತಿಸಿದರೂ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಜಡ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಪರಮ ನಿಯಂತ್ರಕನು ನೀನೇ. ಆದುದರಿಂದ ನೀನು ಬ್ರಹ್ಮಾಂಡದಿಂದ ಭಿನ್ನವಾದರೂ ಪರಮ ನಾಯಕನು. ನೀನು ಬ್ರಹ್ಮಾಂಡದ ಸಾಕ್ಷಿ, ಸೃಷ್ಟಿಕರ್ತ ಮತ್ತು ಅದರ ವಸ್ತು. ಆದುದರಿಂದ ಭಕ್ತಿಯಿಂದ ನಿನಗೆ ನಮಸ್ಕಾರ ಮಾಡುತ್ತೇವೆ. ಪ್ರಿಯ ಪ್ರಭುವೇ, ಬ್ರಹ್ಮಾಂಡದ ಸೃಷ್ಟಿಯಾಗಿ ನೀನು ಸ್ವಲ್ಪವೂ ಶ್ರಮಿಸಬೇಕಾಗಿಲ್ಲ. ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ನಿನ್ನ ಮೂರು ಶಕ್ತಿಗಳನ್ನು ವಿಸ್ತರಿಸಿ ನೀನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಬಲ್ಲೆ, ಪಾಲಿಸಬಲ್ಲೆ ಮತ್ತು ನಾಶ ಮಾಡಬಲ್ಲೆ. ಇಡೀ ಕಾಲಶಕ್ತಿಯ ನಿಯಂತ್ರಕನಾಗಿ ನೀನು ಭೌತಿಕ ಶಕ್ತಿಯನ್ನು ಕಡೆಗಣ್ಣೋಟದಿಂದ ಈ ವಿಶ್ವವನ್ನು ಸೃಷ್ಟಿ ಮಾಡಿ ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಕ್ರಿಯಾಶಾಲಿಯಾಗಿರುವ ಭೌತಿಕ ಪ್ರಕೃತಿಯ ವಿವಿಧ ಶಕ್ತಿಗಳಿಗೆ ಚಾಲನೆ ಕೊಡಬಲ್ಲೆ. ಆದುದರಿಂದ ಈ ಪ್ರಪಂಚದಲ್ಲಿ ಹೇಗೆ ನೀನು ಕಾರ್ಯನಿರತನಾಗಿದ್ದೀಯೇ ಎನ್ನುವುದನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಪ್ರಿಯ ಪ್ರಭುವೇ, ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗಾಗಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಎನ್ನುವ ವಿಶ್ವದ ಪ್ರಧಾನ ದೇವರುಗಳಾಗಿ ನೀನು ವಿಸ್ತರಣೆ ಮಾಡಿಕೊಂಡಿದ್ದರೂ ವಿಷ್ಣುವಾಗಿ ನೀನು ಅವತರಿಸಿರುವುದು ಜೀವಿಗಳನ್ನು ಹರಸಲೆಂದೇ. ಆದ್ದರಿಂದ ನಿಜವಾಗಿಯೂ ಶಾಂತಿ ಪ್ರಿಯರಾಗಿ ಪರಮಶಾಂತಿಯನ್ನು ಬಯಸುವವರಿಗೆ ನಿನ್ನ ಶಾಂತಿಯ ಅವತಾರವಾದ ವಿಷ್ಣುವಿನ ಪೂಜೆಯನ್ನು ಸೂಚಿಸಬಹುದು. ಪ್ರಭುವೇ, ನಾವು ನಮ್ಮ ಪ್ರಾರ್ಥನೆಗಳನ್ನು ನಿನಗೆ ಸಲ್ಲಿಸುತ್ತಿದ್ದೇವೆ. ಈ ಘಟಸರ್ಪದ ಪ್ರಾಣವು ಹೋಗುವುದರಲ್ಲಿದೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಸ್ತ್ರೀಯರಾದ ನಮ್ಮ ಪ್ರಾಣ ಮತ್ತು ಎಲ್ಲವೂ ನಮ್ಮ ಪತಿಗೆ ಸೇರಿದ್ದು ಎಂದು ನಿನಗೆ ಗೊತ್ತು. ಆದುದರಿಂದ ನಮ್ಮ ಪತಿಯಾದ ಕಾಳಿಯನನ್ನು ದಯೆಯಿಟ್ಟು ಕ್ಷಮಿಸಬೇಕೆಂದು ನಿನ್ನನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಈ ಸರ್ಪವು ಸತ್ತರೆ ನಾವು ತುಂಬಾ ಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತೇವೆ. ನಮ್ಮನ್ನು ನೋಡಿ ದಯೆಯಿಟ್ಟು ಈ ಮಹಾಪರಾಧಿಯನ್ನು ಕ್ಷಮಿಸು. ಪ್ರಿಯ ಪ್ರಭುವೇ, ಪ್ರತಿಯೊಂದು ಜೀವಿಯೂ ನಿನ್ನ ಮಗು. ಅವನು ನಿನ್ನಲ್ಲಿ ಅಪರಾಧಿ ಿದ್ದರೂ ನೀನು ಅವನನ್ನು ಕ್ಷಮಿಸಬಲ್ಲೆ. ನಿನ್ನ ಸಾಮರ್ಥ್ಯವನ್ನು ತಿಳಿಯದೆ ಅವನು ಅಪರಾಧ ಮಾಡಿದ್ದಾನೆ. ಈ ಬಾರಿ ಅವನನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುತ್ತೇವೆ. ನಮ್ಮ ಪ್ರೀತಿಯ ಪ್ರಭುವೇ, ನಾವೆಲ್ಲರೂ ನಿನ್ನ ನಿರಂತರ ಸೇವಕರು. ಆದುದರಿಂದ ನಮ್ಮ ಪ್ರೀತಿ ಪೂರ್ವಕ ಸೇವೆಯನ್ನು ನಿನಗೆ ಅರ್ಪಿಸುತ್ತಿದ್ದೇವೆ. ನೀನು ನಿನಗೆ ಇಷ್ಟ ಬಂದಂತೆ ನಮಗೆ ಅಪ್ಪಣೆ ಮಾಡಬಹುದು. ನಿನ್ನ ಅಪ್ಪಣೆಯಂತೆ ನಡೆದುಕೊಳ್ಳಲು ಒಪ್ಪಿದರೆ ಪ್ರತಿಯೊಬ್ಬ ಜೀವಿಗೂ ಎಲ್ಲ ನಿರಾಸೆಯೂ ಪರಿಹಾರವಾಗುತ್ತದೆ. ನಾಗಪತ್ನಿಯರು ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಶ್ರೀಕೃಷ್ಣನು ಕಾಳೀಯನನ್ನು ಶಿಕ್ಷೆಯಿಂದ ಬಿಡುಗಡೆ ಮಾಡಿದನು. ಪ್ರಭುವಿನ ಹೊಡೆತದಿಂದಾಗಿ ಕಾಳೀಯನಿಗೆ ಆಗಲೇ ಪ್ರಜ್ಞೆ ತಪ್ಪಿತ್ತು. ಶಿಕ್ಷೆಯಿಂದ ಬಿಡುಗಡೆಯಾದಾಗ ಕಾಳೀಯನಿಗೆ ಪ್ರಾಣಶಕ್ತಿ ಹಾಗೂ ಇಂದ್ರಿಯಗಳ ಗ್ರಹಣ ಶಕ್ತಿಯು ಮರಳಿದವು. ಕೈಗಳನ್ನು ಮುಗಿದುಕೊಂಡು ಅವನು ಪರಮಪ್ರಭು ಕೃಷ್ಣನಿಗೆ ದೈನ್ಯದಿಂದ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು. ಪ್ರೀತಿಯ ಪ್ರಭುವೇ, ತಮೋಗುಣದ ಅತ್ಯಂತ ಅಂಧಕಾರದಲ್ಲಿ ಇರುವುದರಿಂದ ಸ್ವಭಾವತಃ ರೋಷಪೂರಿತವೂ ಅಸೂಯಾಪರವೂ ಆದ ಜೀವವರ್ಗದಲ್ಲಿ ನಾವು ಹುಟ್ಟಿದ್ದೇನೆ. ತನ್ನ ಸಹಜವಾದ ಪ್ರವೃತ್ತಿಗಳಿಂದ ಜೀವಿಯು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ ಎಂದು ತಿಳಿದಿದ್ದರೂ ಸಹಜ ಪ್ರವೃತ್ತಿಗಳನ್ನು ಬಿಡುವುದು ಎಷ್ಟು ಕಷ್ಟ ಎನ್ನುವುದು ನಿನಗೆ ತಿಳಿದಿದೆ. ಭೌತಿಕ ನಿಸರ್ಗದ ಹಿಡಿತದಿಂದ ಬಿಡಿಸಿಕೊಳ್ಳುವುದು ಬಹು ಕಷ್ಟ. ಆದರೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಶರಣಾಗತನಾದವನ ಮೇಲೆ ಭೌತಿಕ ನಿಸರ್ಗದ ಗುಣಗಳು ಯಾವ ಪ್ರಭಾವವನ್ನೂ ಬೀರಲಾರವು ಎನ್ನುವುದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ನನ್ನ ಪ್ರೀತಿಯ ಪ್ರಭುವೇ, ಕಾಳಿಯನು ಮುಂದುವರಿಸಿ ಹೇಳಿದನು, ವಿಶ್ವವು ಯಾವ ಭೌತಿಕ ನಿಸರ್ಗದ ಗುಣಗಳಿಂದ ಸೃಷ್ಟಿಯಾಗಿದೆಯೋ ಅವೆಲ್ಲವುಗಳ ಸೃಷ್ಟಿಕರ್ತನು ನೀನೇ. ಜೀವಿಗಳು ಬೇರೆ ಬೇರೆ ಬಗೆಯ ದೇಹಗಳನ್ನು ಪಡೆಯಲು ಕಾರಣವಾದ ಭಿನ್ನ ಭಿನ್ನ ಮನೋಧರ್ಮಗಳಿಗೂ ನೀನೇ ಕಾರಣನು. ಪ್ರಭುವೇ, ನಾನು ಸರ್ಪವಾಗಿದ್ದೇನೆ, ಆದುದರಿಂದ ಸಹಜವಾಗಿಯೇ ನನಗೆ ರೋಷ ಹೆಚ್ಚು. ನನಗೆ ಬಂದಿರುವ ಈ ಸ್ವಭಾವವನ್ನು ನಿನ್ನ ಕೃಪೆಯಿಲ್ಲದೆ ಬಿಡಲು ಹೇಗೆ ಸಾಧ್ಯ? ನಿನ್ನ ಮಾಯೆಯ ಹಿಡಿತದಿಂದ ಬಿಡಿಸಿಕೊಳ್ಳುವುದು ಬಹು ಕಷ್ಟ. ನಿನ್ನ ಮಾಯೆಯಿಂದ ನಾವು ದಾಸರಾಗಿ ಉಳಿಯುತ್ತೇವೆ. ಪ್ರಭುವೇ, ಅನಿವಾರ್ಯವಾದ ನನ್ನ ಭೌತಿಕ ಪ್ರವೃತ್ತಿಗಳನ್ನು ಕ್ಷಮಿಸು. ನಿನ್ನ ಇಷ್ಟ ಬಂದಂತೆ ಈಗ ನೀನು ನನಗೆ ಶಿಕ್ಷೆಯನ್ನು ಕೊಡಬಹುದು ಅಥವಾ ಉಳಿಸಬಹುದು. ಇದನ್ನು ಕೇಳಿ ಪುಟ್ಟ ಮಾನವ ಶಿಶುವಿನಂತೆ ನಡೆದುಕೊಳ್ಳುತ್ತಿದ್ದ ದೇವೋತ್ತಮ ಪರಮಪುರುಷನು ಸರ್ಪಕ್ಕೆ ಹೀಗೆ ಆಜ್ಞೆ ಮಾಡಿದನು, ನೀನು ಈಗಲೇ ಈ ಸ್ಥಳವನ್ನು ಬಿಟ್ಟು ಸಮುದ್ರಕ್ಕೆ ಹೋಗಬೇಕು. ತಡಮಾಡದೆ ಹೊರಟು ಹೋಗು. ನಿನ್ನ ಪತ್ನಿಯರು, ಮಕ್ಕಳು ಮತ್ತು ನಿನ್ನ ಎಲ್ಲ ಸ್ವತ್ತುಗಳನ್ನು ನೀನು ತೆಗೆದುಕೊಂಡು ಹೋಗಬಹುದು. ಯಮುನಾ ನದಿಯ ನೀರನ್ನು ಕಲುಷಿತಗೊಳಿಸಬೇಡ. ನನ್ನ ಹಸುಗಳು ಮತ್ತು ಗೋಪಬಾಲಕರು ತೊಂದರೆಯಿಲ್ಲದೆ ಈ ನೀರನ್ನು ಕುಡಿಯುವಂತಾಗಲಿ. ಅನಂತರ ಕಾಳೀಯನ ವಿಷಯದಲ್ಲಿ ಯಾರೂ ಇನ್ನೂ ಭಯಪಡದಂತೆ ಕಾಳೀಯನಿಗೆ ನೀಡಿದ ಅಪ್ಪಣೆಯನ್ನು ಗಟ್ಟಿಯಾಗಿ ಹೇಳಬೇಕು ಮತ್ತು ಎಲ್ಲರಿಗೂ ಕೇಳಿಸಬೇಕು ಎಂದು ಪ್ರಭುವು ಆಜ್ಞಾಪಿಸಿದನು. ಕಾಳೀಯ ಸರ್ಪನ ಮತ್ತು ಅವನಿಗಾದ ಶಿಕ್ಷೆಯ ವೃತ್ತಾಂತವನ್ನು ಕೇಳಿದ ಯಾರೇ ಆಗಲಿ ಅಸೂಯೆಯಿಂದ ತುಂಬಿದ ಹಾವಿನ ವಿಷಯದಲ್ಲಿ ಭಯಪಡಬೇಕಾಗಿಲ್ಲ. ಪ್ರಭುವು ಹೀಗೆ ಹೇಳಿದನು, ನನ್ನ ಸ್ನೇಹಿತರು, ನಾನು ಸ್ನಾನ ಮಾಡಿರುವ ಈ ಸರೋವರದಲ್ಲಿ ಯಾರಾದರೂ ಸ್ನಾನ ಮಾಡಿದರೆ ಅಥವಾ ಒಂದು ದಿನ ಉಪವಾಸ ಮಾಡಿ ಈ ಸರೋವರದ ನೀರಿನಿಂದ ಪಿತೃಗಳಿಗೆ ತರ್ಪಣವನ್ನು ನೀಡಿದರೆ ಅವನು ಎಲ್ಲ ಪಾಪ ಕರ್ಮಗಳಿಂದ ಬಿಡುಗಡೆಯಾಗುತ್ತಾನೆ. ಪ್ರಭುವು ಕಾಳೀಯನಿಗೆ ಈ ಭರವಸೆಯನ್ನು ಕೊಟ್ಟನು. ಸಮುದ್ರದ ಪಕ್ಕದಲ್ಲಿರುವ ಸುಂದರವಾದ ನಾಡಿನಲ್ಲಿ ನಿನ್ನನ್ನು ತಿಂದು ಹಾಕಬೇಕೆಂದು ಬಯಸಿದ ಗರುಡನಿಗೆ ಹೆದರಿ ನೀನು ಇಲ್ಲಿಗೆ ಬಂದೆ. ನಿನ್ನ ಶಿರವನ್ನು ನನ್ನ ಚರಣಕಮಲಗಳು ಸ್ಪರ್ಶಿಸಿದ ಕಡೆಗಳಲ್ಲಿ ಇರುವ ಗುರುತುಗಳನ್ನು ಕಂಡು ಗರುಡನು ನಿನಗೆ ತೊಂದರೆಯನ್ನು ಕೊಡುವುದಿಲ್ಲ. ಕಾಳೀಯ ಮತ್ತು ಅವನ ಪತ್ನಿಯರ ವಿಷಯದಲ್ಲಿ ಪ್ರಭುವು ಪ್ರಸನ್ನನಾದನು. ಅವನ ಅಪ್ಪಣೆಯನ್ನು ಕೇಳುತ್ತಲೇ ಅವರು ಸೊಗಸಾದ ಉಡುಪುಗಳು, ಹೂವುಗಳು, ಮಾಲೆಗಳು, ಆಭರಣಗಳು, ಶ್ರೀಗಂಧ, ಕಮಲ ಪುಷ್ಪಗಳು ಮತ್ತು ತಿನ್ನಲು ರುಚಿಯಾದ ಹಣ್ಣುಗಳು ಎಲ್ಲವನ್ನೂ ಅವನಿಗೆ ಅರ್ಪಿಸಿ ಅರ್ಚಿಸಿದರು. ಅವರಿಗೆ ಗರುಡನೆಂದರೆ ಬಹುಭಯ. ಹೀಗೆ ಅರ್ಚಿಸಿ ಗರುಡನ ಪ್ರಭುವನ್ನು ಪ್ರಸನ್ನನನ್ನಾಗಿ ಮಾಡಿದರು. ಅನಂತರ ಕೃಷ್ಣನ ಅಪ್ಪಣೆಯನ್ನು ಪಾಲಿಸಿ ಅವರೆಲ್ಲರೂ ಯಮುನೆಯಲ್ಲಿನ ಸರೋವರವನ್ನು ಬಿಟ್ಟು ಹೊರಟರು. ಕಾಳೀಯ ದಮನ ಎಂಬ 16ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.